ವಾಕ್ಯವನ್ನು ಅರ್ಥ ಮಾಡಿಕೊಂಡ್ರ? ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ಆತ್ಮದರ್ಶನ ಮಾಡುತ್ತಾ ನೋಡಿದ್ರ, ಆತ್ಮದರ್ಶನ ಮಾಡ್ತಾ ಇದ್ದಾನೆ ಅವನು. ಮನಸ್ಸು ಯಾವಾಗ ಶುದ್ಧವಾಯಿತೋ ಯೋಗಾಭ್ಯಾಸದಿಂದ ಧ್ಯಾನಾಭ್ಯಾಸದಿಂದ ಶುದ್ಧವಾಗುವುದು ಅಂತಂದ್ರೆ ಏನು? ಶರೀರ ಶುದ್ಧವಾಗುವುದು ಅಂದ್ರೆ ನಮಗೊಂದು ಅಭಿಪ್ರಾಯ ಇದೆ. ಸೋಪ್ ಹಾಕಿ ಚೆನ್ನಾಗಿ ತೊಳೆದು ಒರೆಸ್ಕೊಂಡ್ಬಿಟ್ರೆ ಶುದ್ಧವಾಯಿತು ಅಂತ ನಾವು ತಿಳ್ಕೊಳ್ತೇವೆ. ಚರ್ಮರೋಗ ಇದ್ರೂ ಚಿಂತೆ ಇಲ್ಲ, ಸೋಪ್ ಹಾಕಿ ತೊಳೆದಿದೆ ಅಷ್ಟೇನೆ. ಚರ್ಮರೋಗ ಕೂಡ ಇರಕೂಡ್ದು. ಆ ರೀತಿಯಲ್ಲಿ ಚರ್ಮವನ್ನು ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಶರೀರದ ಒಳ ಹೊರ ಭಾಗ ಎರಡೂ ಕೂಡ ಶುದ್ಧವಾಗಿರಬೇಕು. ಇದು ಶುದ್ಧತೆಯ ಕುರಿತಾದಂತಹ ತಿಳುವಳಿಕೆ. ಈ ಶುದ್ಧತೆ ತರತಕ್ಕಂಥದ್ದು ಸಾಮಾನ್ಯ ಅಲ್ಲ, ನಾವೆಲ್ಲ ನಾವು ನೀವು ಎಣಿಸಿದಷ್ಟು ಸುಲಭದ್ದಲ್ಲ. ಶುದ್ಧತೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಪ್ರಧಾನವಾದ ಸ್ಥಾನವನ್ನು ಪಡೆದಿದೆ ಯೋಗಾಭ್ಯಾಸದಲ್ಲಿ. ಪ್ಯೂರಿಟಿ ಅಂತ ಹೇಳಿದ್ರೆ ಏನು? ಸ್ವಾಮಿ ವಿವೇಕಾನಂದರು ಅದಕ್ಕೊಂದು ಅತ್ಯಂತ ಅದ್ಭುತವಾದ ಉದಾಹರಣೆ ಕೊಡ್ತಾ, ಇದು ನಿರ್ವಚನ ಕೊಡ್ತಾರೆ, ಡೆಫಿನಿಷನ್. ಏನೋ ಮದುವೆ ಆಗದಿದ್ರೆ ಬಹಳ ಶುದ್ಧ ಅಂತ, ಅಥವಾ ಬ್ರಹ್ಮಚಾರಿ ಆಗಿದ್ರೆ ಬಹಳ ಶುದ್ಧ ಅಂತ ಇಲ್ಲ. ಅವನಲ್ಲಿ ಸ್ವಾರ್ಥ ಇಲ್ವೋ ಹಾಗಿದ್ರೆ ಅವನು ಶುದ್ಧ. ಎಷ್ಟೆಷ್ಟರ ಮಟ್ಟಿಗೆ ನಿಮ್ಮಲ್ಲಿ ನಿಸ್ವಾರ್ಥತೆ ಅಂತ ಹೇಳ್ತಕ್ಕಂಥದ್ದು ಜಾಗೃತವಾಗಿರುತ್ತೋ ಅಷ್ಟೆಷ್ಟರ ಮಟ್ಟಿಗೆ ನೀವು ಶುದ್ಧರು ಅಂತ ಅರ್ಥ. ಈ ಸ್ವಾಮಿ ವಿವೇಕಾನಂದರ ಈ ನಿರ್ವಚನವನ್ನು ಕೇಳಿ ನಾನು ಬೆರಗಾಗಿ ಹೋಗಿದ್ದೇನೆ, ಬೆರಗಾಗಿ ಹೋಗಿದ್ದೇನೆ. ಸ್ವಾರ್ಥ ಇದು ಮನಸ್ಸಿನ ಎಲ್ಲ ಅಶುದ್ಧಿಗೂ ಕೂಡ ಕಾರಣ. ಅವನು ಅಖಂಡ ಬ್ರಹ್ಮಚಾರಿಯಾಗಿದ್ದರೂ ಕೂಡ ಈ ಸ್ವಾರ್ಥದ ದೋಷ ಇತ್ತು ಅಂತ ಹೇಳಿದರೆ ಅವನು ಖಂಡಿತವಾಗಿ ಶುದ್ಧನಲ್ಲ, ಬ್ರಹ್ಮ ಸಾಕ್ಷಾತ್ಕಾರ ಅವನಿಗೆ ಇಲ್ಲ. ಯಾಕೆ? ಬ್ರಹ್ಮ ಅತ್ಯಂತ ನಿಸ್ವಾರ್ಥ. ಆತ್ಮ ಪರಮಾತ್ಮ ಪರಬ್ರಹ್ಮ ಅತ್ಯಂತ ನಿಸ್ವಾರ್ಥ. ಶುದ್ಧತೆ ಅಂತ ಹೇಳಿದರೆ ಇದು. ಧ್ಯಾನಾಭ್ಯಾಸದ ಮೂಲಕ ಮನಸ್ಸು ಶುದ್ಧ ಆಗ್ತದೆ. ಹೇಗೆ? ಆ ಆತ್ಮಚಿಂತನೆಯಿಂದ ಆ ಆತ್ಮದ ಎಲ್ಲ ಲಕ್ಷಣಗಳು ಕೂಡ ನಮ್ಮೊಳಗಡೆ ಬರುತ್ತವೆ. ಯಾರ ಕುರಿತಾಗಿ ನಾವು ಧ್ಯಾನ ಮಾಡ್ತೇವೋ ಅವುಗಳ ಎಲ್ಲ ಲಕ್ಷಣಗಳು ಕೂಡ ನಮ್ಮಲ್ಲಿ ಬರುತ್ತವೆ. ಆತ್ಮದ ಲಕ್ಷಣ ಏನು? ಪರಮ ನಿಸ್ವಾರ್ಥ. ಸ್ವಾರ್ಥದ ಸೋಂಕೇ ಇಲ್ಲ. ಮನಸ್ಸು ಸಂಪೂರ್ಣ ನಿಸ್ವಾರ್ಥವಾದಾಗಲೇ ಅದು ಪರಮಾರ್ಥದೆಡೆಗೆ ಹರಿಯುತ್ತದೆ. ಪರಮಾರ್ಥದೆಡೆಗೆ ಹರಿದು ಆ ಪರಮ ಪುರುಷಾರ್ಥವನ್ನು ಅನುಭವಕ್ಕೆ ತಂದುಕೊಳ್ಳುತ್ತದೆ. ಈ ರೀತಿಯಲ್ಲಿ ಮನಸ್ಸನ್ನು ಅಣಿಗೊಳಿಸಿಕೊಳ್ಳಬೇಕು, ಅಣಿಗೊಳಿಸಿಕೊಳ್ಳಬೇಕು. ಯಾವಾಗ ಈ ರೀತಿಯಲ್ಲಿ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ಯೋಗಿಯು ತನ್ನಲ್ಲಿಯೇ ಸಂತೋಷಿಸಲು ಆರಂಭಿಸುವನೋ, ಆತ್ಮಕ್ರೀಡ ಆತ್ಮರತಿ ಅಂತನ್ನುವ ಶಬ್ದದಿಂದ ಇನ್ನೊಂದು ಅಧ್ಯಾಯದಲ್ಲಿ ಹೇಳಿದ್ದುಂಟು, ತನ್ನೊಳಗೆಯೇ ಸುಖ ಪಡುವಂಥದ್ದು. ಯಾವ ಇತರ ವಸ್ತುಗಳ ಅಪೇಕ್ಷೆಯೂ ಇಲ್ಲದೆ ತನ್ನೊಳಗೆಯೇ ಸುಖ ಪಡುವಂಥದ್ದು. ಇದನ್ನ ಎಷ್ಟು ಕಲ್ಪಿಸಿಕೊಳ್ಳಬೇಕು? ಯಾವ ಇತರ ವಸ್ತುವೂ ಇಲ್ಲದಿದ್ರೂ ಕೂಡ ತಾನು ಸುಖವಾಗಿರಬಹುದು ಅಂತನ್ನುವ ಕಲ್ಪನೆ ಎಷ್ಟು ಜನರಿಗಿರೋ ಸಾಧ್ಯ? ಯಾವುದ್ಯಾವುದೋ ವಸ್ತುಗಳಿದ್ರೆ, ಯಾವುದ್ಯಾವುದೋ ಹಣ ಕಾಸು ಹೊರಮನೆ ಕಾರು ಗೀರು ಇವುಗಳೆಲ್ಲ ಇತ್ತು ಅಂದ್ರೆ ಮಾತ್ರ ಅವುಗಳೆಲ್ಲ ಇರಲಿ. ನಾವು ಕೂಡ ಈಗ ಆ ವಿವೇಕಾನಂದ ಆಶ್ರಮದಿಂದ ಇಲ್ಲಿವರೆಗೆ ಬರಬೇಕಾದ್ರೆ ಕಾರ್ನಲ್ಲೇ ಬರಬೇಕಾಯ್ತು. ಕಾರ್ ಇಲ್ಲದಿದ್ರೆ ಅಷ್ಟು ದೂರದ ಇಲ್ಲಿವರೆಗೆ ನಾನು ಬರೋಕ್ಕಾಗ್ತಿತ್ತೋ? ಯಾವ ಕಾರ್ಬಾರು ಮಾಡೋಕ್ಕಾಗ್ತಿತ್ತು ನಾನು? ಕಾರ್ ಇಲ್ಲದಿದ್ರೆ ಯಾವ ಕಾರ್ಬಾರು ಇಲ್ಲ. ಹಾಗಾದ್ರೆ ಕಾರು ಬೇಡವಾ? ಹಾಗಂತ ಕಾರೇ ನಮ್ಮ ಜೀವನದ ಉದ್ದೇಶವೇ? ಈ ತರ ಆಲೋಚನೆ ಮಾಡಬೇಕು. ಯಾವಾಗಲೂ ತಪ್ಪು ತಿಳ್ಕೊಳ್ಬಾರ್ದು, ತಪ್ಪು ತಿಳ್ಕೊಳ್ಬಾರ್ದು. ಪರಮಾರ್ಥ, ಯಾವುದೇ ಬಗೆಯ ಸ್ವಾರ್ಥದ ಲೇಪವೂ ಇಲ್ಲದೆ ಇರತಕ್ಕಂಥ ಆ ಪರಮಾರ್ಥ, ಅದೇ ಆತ್ಮ. ಅದರ ದರ್ಶನ, ಅದರ ದರ್ಶನ ಅನುಭವ, ಅದನ್ನು ಮಾಡುತ್ತಾ ತನ್ನಲ್ಲಿಯೇ ಸುಖಿಸುತ್ತಾನೆಯೋ ಸುಖವಾಗಿರ್ತಾನೆ. ಯೋಗಿ ತನ್ನನ್ನು ತಾನು ಕೋಣೆಯೊಳಗೆ ಸೇರಿಸಿಕೊಳ್ತಾನೆ, ಬಾಗಿಲು ಹಾಕಿಕೊಳ್ತಾನೆ. ಅಥವಾ ಅಲ್ಲಿ ಇಲ್ಲಿ ಎಲ್ಲೂ ಹೋಗೋದೇ ಇಲ್ಲ, ಅವನು ಸುಮ್ಮನೆ ಇರ್ತಾನೆ, ತನ್ನಷ್ಟಕ್ಕೆ ತಾನಿರ್ತಾನೆ, ಆದರೂ ಸುಖಿಯಾಗಿರ್ತಾನೆ. ನೋಡುವವರ ಕಣ್ಣಿಗೆ ಇವನೇನಪ್ಪ, ಅಲ್ಲಿ ಹೋಗುವ ಹಾಗಿಲ್ಲ, ಇಲ್ಲಿ ಹೋಗುವ ಹಾಗಿಲ್ಲ, ಅಲ್ಲಿಗೆ ಹೋಗುವ ಹಾಗಿಲ್ಲ, ಅದು ಮಾಡುವ ಹಾಗಿಲ್ಲ, ಇದನ್ನು ನೋಡುವ ಹಾಗಿಲ್ಲ, ಎಂಥ ಜೀವನಪ್ಪ ಇವನದ್ದು ಅಂತ ನೋಡುವವರಿಗೆ ಅನಿಸಬೇಕು. ಆದರೆ ಅವನ ಒಳಗಡೆ ಅವನು ನಿತ್ಯಾನಂದಿ. ಮಿಕ್ಕ ಜನರು, ಪ್ರಾಪಂಚಿಕ ಜನರು ಅಲ್ಲಿಗೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ಅಮೆರಿಕಕ್ಕೆ ಹೋಗ್ಬೋದು, ಎಲ್ಲೆಲ್ಲಿಗೂ ಹೋಗ್ಬೋದು, ಏನ್ ಬೇಕಾದರೂ ತಿನ್ಬಹುದು, ಏನ್ ಬೇಕಾದರೂ ಕುಡಿಬಹುದು. ಏನು ಸ್ವತಂತ್ರನಪ್ಪ ಇವನು, ಏನು ಸ್ವತಂತ್ರನಪ್ಪ ಇವನು, ಎಷ್ಟು ಸುಖಿಯಪ್ಪ ಇವನು. ಆದರೆ ಅವನಷ್ಟು ಬದ್ಧ, ಅವನಷ್ಟು ದುಃಖಿ, ಅವನಷ್ಟು ಚಿಂತಾಪರ. ಇನ್ಯಾರಿದ್ದಾರೆ? ಚಿಂತೆಯ ಕಂತೆಯೇ ಅವನಲ್ಲಿ ಸೇರಿಕೊಂಡಿರುತ್ತದೆ. ಎಲ್ಲ ಇದ್ದು ಏನೂ ಇಲ್ಲ. ಯೋಗಿಯಲ್ಲಿ ಲೌಕಿಕವಾದ ಯಾವುದೂ ಇಲ್ಲ, ಆದರೆ ಎಲ್ಲವೂ ಇದೆ. ಲೌಕಿಕ ದೃಷ್ಟಿಕೋನಕ್ಕೂ ಆಧ್ಯಾತ್ಮಿಕ ದೃಷ್ಟಿಕೋನಕ್ಕೂ ಈ ಒಂದು ವ್ಯತ್ಯಾಸ ಬಹಳ ದೊಡ್ಡ ವ್ಯತ್ಯಾಸ. ಯಾವಾಗ ಶುದ್ಧವಾದ ಮನಸ್ಸಿನಿಂದ ಆತ್ಮದರ್ಶನ ಮಾಡುತ್ತಾ ಯೋಗಿಯಾದವನು ತನ್ನಲ್ಲಿಯೇ ಸಂತೋಷ ಪಡುತ್ತಾ ಇರುತ್ತಾನೆಯೋ, ಯಾವಾಗ ಬುದ್ಧಿಗ್ರಾಹ್ಯವೂ ಇಂದ್ರಿಯಾತೀತವೂ ನಿತ್ಯವೂ ಆದ ಯಾವ ಸುಖವಿದೆಯೋ ಅದನ್ನು ಅರಿಯುತ್ತಾನೆಯೋ, ಆತ್ಮವನ್ನೇ ನೋಡ್ತಾ ಇದ್ದಾನೆ ಅಂತ ಹೇಳಿದ ಮೇಲೆ ಈ ಮಾತುಗಳೆಲ್ಲ ಅವಶ್ಯಕತೆ ಇಲ್ಲ. ಯಾವಾಗ ಬುದ್ಧಿಗ್ರಾಹ್ಯವೂ ಇಂದ್ರಿಯಾತೀತವೂ, ಇಂದ್ರಿಯಗಳಿಗೆ ಗೋಚರವಲ್ಲ, ಆದರೆ ಬುದ್ಧಿಯನ್ನು ಉಪಯೋಗಿಸಿದರೆ, ಆ ಬುದ್ಧಿಯನ್ನು ಶುದ್ಧಗೊಳಿಸಿಕೊಂಡು ಉಪಯೋಗಿಸಿದರೆ ಅದರ ಮೂಲಕ ಈ ಆತ್ಮತತ್ವವನ್ನು ಗ್ರಹಿಸಲು ಸಾಧ್ಯ ಅಂತನ್ನು ತಿಳಿಸೋಕ್ಕೋಸ್ಕರ ಹೇಳ್ತಾ ಇದ್ದೇನೆ ಬುದ್ಧಿಗ್ರಾಹ್ಯ. ಆದರೆ ಬುದ್ಧಿಗೆ ಅದು ಅತೀತ, ಆದರೂ ಕೂಡ ಅದೇ ಪರಮಾತ್ಮನ ಅನುಗ್ರಹದಿಂದ ಇದೇ ಬುದ್ಧಿಯಲ್ಲಿ ಅದು ಪ್ರಕಾಶಿತಗೊಳ್ಳುವುದಕ್ಕೆ ಸಾಧ್ಯವಿದೆ ಅಂತನೋ ಕಾರಣದಿಂದ ಇಲ್ಲಿ ಹೇಳ್ತಾ ಇದ್ದಾನೆ. ಬುದ್ಧಿಗ್ರಾಹ್ಯವು ಇಂದ್ರಿಯ ಅತೀತವು ನಿತ್ಯವೂ ಆದ ಯಾವ ಸುಖವಿದೆಯೋ ಅದನ್ನು ಅರಿಯುತ್ತಾನೆಯೋ. ನಿತ್ಯವಾದ ಸುಖ, ನಮ್ಮ ಸುಖ ಈಗುಂಟು ಈಗ ಇಲ್ಲ. ಮೈಸೂರು ಪಾಕ್ ನೋಡುವಾಗ ಒಂದು ಬಗೆಯ ಸುಖ, ಮೂಸುವಾಗ ಒಂದು ಬಗೆಯ ಸುಖ, ನಾಲ್ಗೆ ಮೇಲೆ ಇಟ್ಟಾಗ ಒಂದು ಸುಖ, ನುಂಗಿದಾಗ ಬರೀ ದುಃಖ. ಅಯ್ಯೋ ಒಳಗಡೆ ಹೊರಟು ಆಯ್ತಲ್ಲ ಅಂತ. ಅಟ್ಟೆ ಒಳಗಡೆ ಹೋದದ್ದು ಮಾತ್ರ ಅಲ್ಲ, ಅಲ್ಲಿ ಮುಂದೆ ಅದ್ರ ಕಾರ್ಬಾರ್ ಅದ್ರ ಜೋರಿರುತ್ತೆ, ಏನೇನೋ ಕಿತಾಪತಿ ಮಾಡ್ತಾ ಇರ್ತದೆ ಒಳಗಡೆ. ಅಲ್ಲ, ಒಂದು ಮೈಸೂರು ಪಾಕ್ ತಿಂದ ಮಾತ್ರಕ್ಕೆ ಏನು ಆಗುದಿಲ್ಲ, ಒಂದು ಮೈಸೂರು ಪಾದಕ್ಕೆ ಅದು ನಿಲ್ಲೋದಿಲ್ಲ. ಒಂದು ತಿಂದ ಮೇಲೆ ನಾಲ್ಗೆಗೆ ಅದರ ರುಚಿ ಎಷ್ಟು ಹತ್ತುತ್ತದೆ ಅಂತ ಹೇಳಿದ್ರೆ, ಒಂದ್ರೊಳಗೆ ಏನ್ ಸಮಾಧಾನ ಪಡೋದ, ತಕೋ ಇನ್ನೊಂದು. ಈ ತರಹ ಉತ್ತರ ಭಾರತದಲ್ಲಿ 25 ರಸಗುಲ್ಲ, 30 ಲಾಡು ಕಾಂಪಿಟಿಷನ್ ಇದೆ ಅಲ್ಲೆಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿ ಪಗಡದಸ್ತಾಗಿ ಊಟ ಮಾಡಿದ ಮೇಲೆ 1 ಕೆಜಿ ರಸಗುಲ್ಲ ತಿನ್ನುವವರು ಇದ್ದಾರಲ್ಲಿ. ಸುಖ ಅನುಭವಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಅವನೊಳಗಡೆ ಆ ತಿನ್ನುವ ಆಸೆ ಎಷ್ಟು ಪ್ರಬಲವಾಗುತ್ತದೆ ಅಂತ ಹೇಳಿದ್ರೆ, ನಾಲಿಗೆಯೂ ಸಹಕರಿಸುತ್ತದೆ, ಹೊಟ್ಟೆಯೂ ಸಹಕರಿಸುತ್ತದೆ. ಆ ಥರ ಸಿದ್ಧಿ ಮಾಡಿಕೊಂಡವರು ಇದ್ದಾರೆ. ಕೆಲವು ಸಾಧುಗಳು ಕೂಡ ಹಾಗೆ ಊಟ ಮಾಡುವಲ್ಲಿ ಸಿದ್ಧಪುರುಷರು ಇದ್ದಾರಂತೆ. ಅಂಥವ್ರನ್ನ ಮನೆಗೆ ಕರೆದು ಆ ಮನೆಯವರಿಗೆ ಗೊತ್ತಿರುತ್ತೆ, ಹೇಗಿದ್ರು ಅಪರೂಪಕ್ಕೆ ಒಂದ್ಸತಿ ಬರುವುದಾದ್ರಿಂದ ಸರಿಯಾಗಿ ಬಡಿಸ್ಬೇಕು ಇವರಿಗೆ ಅಂತ. ಒಬ್ಬ ಸಾಧುನ ಊಟಕ್ಕೆ ಕರೆದು ಬಿಟ್ಟು ಒಂದು 25 ಚಪಾತಿಯನ್ನು ಮೊದಲೇ ಹಾಕಿದ್ರಂತೆ, ಅದು ಫಸ್ಟ್ ಕೋರ್ಸ್, ಮೊದಲೇ ಸಲ ಬಳಸಿದ್ದಕ್ಕಷ್ಟು. ಸಾಧುಗಳು ಕುಳಿತರು, ನೋಡಿದ್ರು, ಅವ್ರಿಗೆ ಸ್ವಲ್ಪ ಕೋಪ ಇತ್ತು ಸ್ವಭಾವದಲ್ಲಿ. ಕ್ಯಾ ಮುಜೆ ರಾಕ್ಷಸ್ ಸಮಜಾ, ನಿಕಾಲ್ ದೋ ಯಹಾಂ ಸೇ ದೋ ರೋಟಿಯಾ. ಏನು ನನ್ನ ರಾಕ್ಷಸ ಅಂತ ತಿಳ್ಕೊಂಡ್ಯೋ, ತೆಗಿ 2 ಚಪಾತಿನ. ಎಷ್ಟು? 2. ಈ ತರ ಸಿದ್ಧ ಪುರುಷರೆಲ್ಲ ಇದ್ದಾರೆ, ಆ ವಿಚಾರ ಬೇರೆ. ಆದರೆ ಆ ನಿತ್ಯ ಸುಖ ಅಂತ ಹೇಳ್ತಕ್ಕಂಥದ್ದು ಎಷ್ಟು ನಿತ್ಯ ಊಟ ಮಾಡಿದ್ರು ಅದು ಬರುವುದಿಲ್ಲ, ಎಷ್ಟು ನಿತ್ಯ ಸಿನಿಮಾ ನೋಡಿದ್ರು ಕೊನೆಗೂ ಕಣ್ಣೋವು ತಲೆನೋವು. ಆದರೆ ಈ ನಿತ್ಯ ಸುಖ ಅಂತ ಹೇಳ್ತಕ್ಕಂಥದ್ದು ಬೇರೆ, ಕೇವಲ ಸುಖ ಮಾತ್ರ ಅಲ್ಲ ಇದು, ದುಃಖ ರಹಿತವಾದಂತಹ ಸುಖ ಅಂತ. ಈ ಜ್ಯೋತಿಗೂ ಕೂಡ ಇದು ಆತ್ಮಜ್ಯೋತಿ ಅಂತ ಇದೆಯಲ್ಲ, ಈ ಜ್ಯೋತಿಗೂ ಕೂಡ ನಿರ್ವಚನ ಇದೆ. ಏನದು? ನೆರಳೇ ಇಲ್ಲದಿರತಕ್ಕಂತಹ ಬೆಳಕು. ಎಲ್ಲ ಬೆಳಕಿಗೂ ಕೂಡ ಈ ಜಗತ್ತಿನಲ್ಲಿ ನೆರಳಿದೆ, ಆದರೆ ಆತ್ಮಜ್ಯೋತಿಯಲ್ಲಿ ಮಾತ್ರ ನೆರಳಿಲ್ಲ. ಹಾಗೆಯೇ ಈ ಸುಖದಲ್ಲಿ ಯಾವುದೇ ಬಗೆಯ ದುಃಖದ ಲೇಷವೂ ಇಲ್ಲ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾನೆ ಶ್ರೀಕೃಷ್ಣ, ಯಾವ ಆನಂದದಲ್ಲಿ ಇದ್ದುಕೊಂಡು ತತ್ವದಿಂದ ಚಲಿಸುವುದಿಲ್ಲವೋ, ಆನಂದ ನಿತ್ಯಾನಂದ ದೊರಕಿದ ಮೇಲೆ ತತ್ವದಿಂದ ಚಲಿಸುವ ಪ್ರಮೇಯವೇ ಇರುವುದಿಲ್ಲ. ಆದರೂ ಕೂಡ ಲೌಕಿಕ ಮಾಯೆ, ಲೌಕಿಕ ಮಾಯೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪ್ರಬಲವಾದದ್ದು ಅಂತ ಹೇಳಿದ್ರೆ, ಎಂತೆಂಥ ಜ್ಞಾನಿಯ ಮನಸ್ಸನ್ನು ಕೂಡ ಆಕರ್ಷಿಸಿ ಬಿಡುವಂತಹದ್ದು ಅಂತ ನಾವು ನಿನ್ನೆ ದಿವಸ ನಿನ್ನೆಯೋ ಮೊನ್ನೆಯೋ ತಿಳ್ಕೊಂಡಿದ್ದೇವೆ. ಆದ್ರಿಂದ ಹೇಳ್ತಾ ಇದ್ದಾನೆ, ಆ ಆನಂದದಲ್ಲಿ ಇದ್ಕೊಂಡು ಯಾರೂ ತತ್ವದಿಂದ ಚಲಿಸುವುದಿಲ್ಲವೋ, ಮತ್ತು ಯಾವುದನ್ನು ಪಡೆದು ಬೇರೆ ಯಾವ ಲಾಭವೂ ಅದಕ್ಕಿಂತ ಹೆಚ್ಚಿನದು ಅಂತ ಭಾವಿಸುವುದಿಲ್ಲವೋ, ಮತ್ತು ಯಾವುದರಲ್ಲಿ ಇದ್ದಾಗ ಎಂತೆಂಥ ದುಃಖವೇ ಒತ್ತರಿಸಿ ಬಂದರೂ ಅವಿಚಲನಾಗಿ ಇರುತ್ತಾನೆಯೋ, ಮತ್ತು ಅಂತಹ ದುಃಖ ಸಂಬಂಧವನ್ನ ದೂರಗೊಳಿಸಿಕೊಂಡು ಇದನ್ನು ದೂರಗೊಳಿಸಿರ್ತಕ್ಕಂತಹ ಅಥವಾ ದೂರಗೊಳಿಸುವಂತಹ ಇದನ್ನು ಯೋಗ ಯೋಗ ಎಂದು ತಿಳಿಯಬೇಕು. ಯೋಗ ಅಂತ ಹೇಳಿದ್ರೆ ದೇವರಲ್ಲಿ ಸೇರ್ಕೊಳ್ಳೋದು ಅಂತ ಸುಲಭವಾಗಿ ಹೇಳಲಾಗ್ತದೆ, ಅದು ಸರಿಯೇ. ಆದರೆ ಅದರ ಎಲ್ಲ ಲಕ್ಷಣವನ್ನ ಇಲ್ಲಿ ಶ್ರೀಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಯೋಗ ಅಂತಂದ್ರೆ ಇಂಥದ್ದು ಅಂತ ತಿಳಿದ ಮೇಲೆ ದೃಢ ಬುದ್ಧಿಯಿಂದ ಹಾಗೂ ಉತ್ಸಾಹದಿಂದ ಯೋಗಾಭ್ಯಾಸ ನಿರತನಾಗಬೇಕು. ಸಿದ್ಧಿಯಾದ ಮೇಲೆ, ಆತ್ಮದರ್ಶನ ಆಗ್ತಾ ಇದ್ದ ಮೇಲೆ ಅಭ್ಯಾಸ ನಿರತನಾಗಬೇಕು ಅನ್ನೋ ಮಾತೇನದು ಅಂತ ಕೇಳಿದ್ರೆ, ಸಾಕ್ಷಾತ್ಕಾರಕ್ಕೆ ಮೊದಲು ಒಂದು ಬಗೆಯ ಅಭ್ಯಾಸ ಕೇಳ್ಕೊಳ್ಳಿ ಈ ಮಾತು. ಸಾಕ್ಷಾತ್ಕಾರಕ್ಕೆ ಮೊದಲು ಒಂದು ಬಗೆಯ ಅಭ್ಯಾಸ, ಅದಕ್ಕೆ ಹೋರಾಟ ಅಂತ ಹೆಸರು. ಸಾಕ್ಷಾತ್ಕಾರವಾದ ಮೇಲೆ ಅಂದರೆ ಆತ್ಮದರ್ಶನ ಮಾಡುತ್ತಾ ಮತ್ತೆ ಅಭ್ಯಾಸ ಮಾಡುವುದು ಅಂತ, ಅಭ್ಯಾಸ ಮಗ್ನರಾಗುವುದು ಅಂತ ಹೇಳಿದ್ರೆ ಆ ಆತ್ಮಾನುಭವದಲ್ಲಿ ನೆಲೆ ನಿಲ್ಲುವುದು ಅಂತ ಅರ್ಥ, ನೆಲೆ ನಿಲ್ಲುವುದು ಅಂತ ಅರ್ಥ. ಆ ರೀತಿಯಲ್ಲಿ ನೆಲೆ ನಿಲ್ಲುವಂತೆ ಆಗಬೇಕಾದ್ರೆ ಆತ್ಮದರ್ಶನವಾದ ಮೇಲೆಯೂ ಕೂಡ ಅವನು ಸಾಧನಾಭ್ಯಾಸ ನಿರತನಾಗಿರಬೇಕು ಅಂತ, ಅಭ್ಯಾಸದಿಂದ ವಿಮುಕ್ತನಾಗಬಾರದು ಅಂತ. ಸ್ಥಿತಪ್ರಜ್ಞತ್ವ ಸ್ಥಿತಪ್ರಜ್ಞತ್ವ ಅಂತ ಹೇಳ್ತಕ್ಕಂಥ ಸ್ಥಿತಿ ನಮಗಾಗುವವರೆಗೆ ನಮ್ಮ ಸಾಧನೆ ತಿಳ್ತಕ್ಕಂಥದ್ದು ಮುಗಿಯುವುದಿಲ್ಲ. ಸಾಧನೆ ಮುಗಿದರೂ ಕೂಡ ಅಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಮುಗಿಯುವುದಿಲ್ಲ ಅಂತನ್ನುವ ಮಾತನ್ನ ತುಂಬ ಸ್ವಾರಸ್ಯವಾಗಿ ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ.
ವಸುದೇವ ಸುತಂ ದೇವಂ ಕಂಸ ಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿ ಓಂ.
ನಿನ್ನೆ ಯೋಗದ ಲಕ್ಷಣವನ್ನ ಹೇಳುತ್ತಾ ಶ್ರೀಕೃಷ್ಣ ತನ್ನ ಮಾತನ್ನು ಮುಗಿಸಿದ್ದಾನೆ. ಇವತ್ತು ಆ ಯೋಗದ ಲಕ್ಷಣದಲ್ಲಿ, ಆ ಯೋಗದ ಲಕ್ಷಣವನ್ನು ಹೇಳುವಾಗ ಯೋಗವೆಂದರೆ ಇಂಥದು ಎಂದು ತಿಳಿದ ಮೇಲೆ ದೃಢ ಬುದ್ಧಿಯಿಂದ ಹಾಗೂ ಉತ್ಸಾಹದಿಂದ ಯೋಗಾಭ್ಯಾಸ ನಿರತನಾಗಬೇಕು. ಯೋಗ ಅತ್ಯಂತ ಶ್ರೇಷ್ಠವಾದದ್ದು. ಯಾವ ಬಗೆಯಿಂದ ಶ್ರೇಷ್ಠವಾದದ್ದು ಅಂತ ಅನ್ನೋದರ ವಿವರಣೆ ಎಲ್ಲ ನಿನ್ನೆ ಆಗಿದೆ. ಇಂಥ ಯೋಗ ಅಂತ ತಿಳಿದ ಮೇಲೆ ದೃಢ ಬುದ್ಧಿಯಿಂದ ಸಾಧನೆ ಮಾಡಬೇಕು ಅಂತನ್ನೋದನ್ನ ನಾವು ವಿಶೇಷವಾಗಿ ಭಾವಿಸಬೇಕು. ದೃಢತೆ ದೃಢತೆ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಅಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟೋ ಇಷ್ಟೋ ಇರುತ್ತೆ. ಮುಖ್ಯವಾಗಿ ಮೂರು ಶಕ್ತಿ ಪ್ರತಿಯೊಬ್ಬರಲ್ಲೂ ಇರ್ತದೆ, ಅದು ಜಗನ್ಮಾತೆಯಲ್ಲಿ ಆದ್ಯಾಶಕ್ತಿಯಲ್ಲಿ ಇರುವಂತಹ ಒಂದು ಗುಣ. ಯಾವುದದು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇಚ್ಛಾಶಕ್ತಿ ಅಂತ ಹೇಳಿದ್ರೆ ಹಿಡಿದ ಕೆಲಸವನ್ನು ಮಾಡೇ ತೀರ್ತೇನೆ ಅಂತ ಹೇಳ್ತಕ್ಕಂತಹ ಒಂದು ಹಠ. ಜ್ಞಾನಶಕ್ತಿ ಅಂತ ಹೇಳಿದ್ರೆ ಆ ಕಾರ್ಯವನ್ನು ಹೇಗೆ ಹೇಗೆಲ್ಲ ಮಾಡಬೇಕು, ಹೇಗೆ ಮಾಡಿದರೆ ಮಾತ್ರವೇ ಅದು ಪರಿಪೂರ್ಣತೆಯನ್ನು ಪಡೆಯಬಹುದು ಅಂತ ಅನ್ನೋದರ ಪರಿಪೂರ್ಣವಾದಂಥ ತಿಳುವಳಿಕೆ. ಇನ್ನು ಕ್ರಿಯಾಶಕ್ತಿ, ಅದನ್ನು ಕಾರ್ಯಗತಗೊಳಿಸತಕ್ಕಂತಹ ಶಕ್ತಿ. ಯಾವುದು ಸರಿ, ಯಾವೊಂದು ಕಾರ್ಯ ಮಹತ್ತರವಾದದ್ದು ಅಂತ ತಿಳಿದ ಮೇಲೆ, ಅದರ ಕುರಿತಾದಂತಹ ಪರಿಚಯವೂ ಆದ ಮೇಲೆ, ಮಾಡಲೇಬೇಕು ಅಂತನ್ನುವ ತೀರ್ಮಾನವೂ ಆದ ಮೇಲೆ, ಅದು ಆಗಿ ಮುಗಿಯುವವರೆಗೆ ನಿಲ್ಲದೇ ಇರತಕ್ಕಂತಹ ಸ್ಥಿತಿ, ಅದಕ್ಕೆ ಕ್ರಿಯಾತ್ಮಕ ಶಕ್ತಿ ಬೇಕದಕ್ಕೆ, ಕಾರ್ಯಕೌಶಲದಿಂದ ಕೂಡಿದಂತಹ ಕ್ರಿಯಾಶಕ್ತಿ ಬೇಕದಕ್ಕೆ. ಹೀಗೆ ಇಚ್ಛಾಶಕ್ತಿ ಅಂತಿರತಕ್ಕಂತಹದ್ದು ಈ ದೃಢಬುದ್ಧಿಯನ್ನು ಕೊಡುತ್ತದೆ. ಆಗ ಮಾತ್ರವೇ ಹಿಡಿದ ಯೋಗವನ್ನು ಕೊನೆವರೆಗೂ ಸಾಧಿಸ್ತಾನವನು. ಕ್ರಮಾಗತವಾಗಿ ನೆನಪಿಟ್ಕೊಳ್ಳಿ, ಯಾತಕ್ಕೆ ಅಂತ ಹೇಳಿದ್ರೆ ಕೇವಲ ಇಚ್ಛಾಶಕ್ತಿ ಮಾತ್ರ ಅಲ್ಲ, ಜೊತೆ ಜೊತೆಗೆ ಏನು ಬೇಕು? ಜ್ಞಾನಶಕ್ತಿ. ಯೋಗ ಅಂತಂದ್ರೆ ಏನು ಅಂತನ್ನೋದರ ಸ್ಪಷ್ಟವಾದಂತಹ ಪರಿಜ್ಞಾನ ಮಾಡಿಕೊಂಡೇ ಆ ಪ್ರಾಕ್ಟಿಕಲಿಗೆ ಇಳಿಬೇಕು, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಬೇಕು. ಥಿಯರಿ ಅದು ಸರಿಯಾದ ರೀತಿಯಲ್ಲಿ ಆಗದೇನೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಪ್ರಾಕ್ಟಿಕಲ್ಸಿಗೆ ಹೋಗೋದಕ್ಕಾಗೋದಿಲ್ಲ. ಅದೆಲ್ಲ ತಿಳಿದ ಮೇಲೆ ದೃಢಬುದ್ಧಿಯಿಂದ ಹೇಗೆ ಮುಂದುವರಿಯಬೇಕು ಅಂತನ್ನೋದನ್ನು ಹೇಳಿದ್ದಾನೆ. ಮುಂಡಕ ಉಪನಿಷತ್ತು ಅಂತ ಒಂದಿದೆ, ಅದರೊಳಗೆ ಒಂದು ಶ್ಲೋಕ ಬರ್ತದೆ. ಪ್ರಣವೋ ಧನುಶ್ಚರೋಹ್ಯಾತ್ಮ ಬ್ರಹ್ಮತ ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಪ್ರಣವ ಅದೇ ನಮ್ಮ ಬಿಲ್ಲು ಬಿಲ್ಲು. ಈ ಆತ್ಮ ಅಂತ ಹೇಳ್ತಕ್ಕಂಥದ್ದೇನಿದೆಯೋ ಅದೇ ಬಾಣ. ಬಾಣವನ್ನು ಬಿಲ್ಲಿಗೆ ಹೆದೆ ಏರಿಸಬೇಕು ಮತ್ತು ಅದನ್ನು ಗುರಿಯೆಡೆಗೆ ಬಿಟ್ಟು ಬಿಡಬೇಕು. ಆದರೆ ಹೇಗೆ ಬಿಡಬೇಕು, ಯಾರು ಬಿಡಬೇಕು? ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಅಪ್ರಮತ್ತ ಅಂತ ಹೇಳಿದರೆ ಬುದ್ಧಿ ಸ್ವಾಧೀನ ಇರುವವನು ಅಂತ ಅರ್ಥ. ಮತ್ತ ಅಂತಂದ್ರೇನು? ಕುಡಿದಾಗ ಉಂಟಾಗುತ್ತಲ್ಲ ಆ ಸ್ಥಿತಿ, ಇಂದ್ರಿಯ ವಿಷಯಗಳಲ್ಲಿ ಮತ್ತನಾಗುತ್ತಕ್ಕಂಥದ್ದು, ಆ ಮೋಹದಲ್ಲಿ ಸಿಕ್ಕಿ ಬಿದ್ದಿರತಕ್ಕಂಥದ್ದು, ಅದು ಒಂದು ಬಗೆಯ ಮತ್ತತೆ. ಪ್ರಮತ್ತ ಅಂತ ಹೇಳಿದ್ರೆ ಹೆಚ್ಚು ಮತ್ತನಾಗಿರುವಂಥದ್ದು. ಅಪ್ರಮತ್ತ ಅಂತ ಹೇಳಿದ್ರೆ ಸ್ವಲ್ಪವೂ ಮತ್ತನಾಗದೆ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅವನು ವಿವೇಕಿಯಾಗಿರಬೇಕು ಅಂತ ಅರ್ಥ. ವಿವೇಕದಿಂದ ಗುರಿಯನ್ನು ಇಟ್ಟು ಬ್ರಹ್ಮ ತಲಕ್ಷ್ಯ ಮುಚ್ಚದೆ ಬ್ರಹ್ಮದ ಕಡೆಗೆ ಗುರಿ ಇಟ್ಟನ್ನು ಆ ಬಾಣವನ್ನು ಬಿಟ್ಟಾಗ ಅದು ನೇರವಾಗಿ ಬ್ರಹ್ಮದಲ್ಲಿ ಹೋಗಿ ತಲ್ಲೀನವಾಗುತ್ತದೆ. ಆತ್ಮ ಬ್ರಹ್ಮದಲ್ಲಿ ಹೋಗಿ ತಲ್ಲೀನವಾದಾಗ ಸಮಾಧಿ ಸ್ಥಿತಿ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಅವನು ಸ್ವಲ್ಪ ಮತ್ತನಾಗಿದ್ದ ಪಕ್ಷದಲ್ಲಿ ಬುದ್ಧಿ ಸ್ವಾಧೀನ ಸ್ವಲ್ಪ ತಪ್ಪಿತು ಅಂತ ಹೇಳಿದ್ರೆ ಆಗ ಗುರಿ ತಪ್ಪುತ್ತದೆ. ಬ್ರಹ್ಮದ ಪಕ್ಕದಲ್ಲೇ ಇನ್ನೊಂದಿದೆ, ಯಾವುದು ಗೊತ್ತಾ? ಮಾಯೆ. ಬಿಟ್ಟ ಬಾಣ ಆತ್ಮ ಅಂತ ಹೇಳ್ತಕ್ಕಂಥ ಬಾಣ ಬ್ರಹ್ಮದಲ್ಲಿ ಹೋಗಿ ಸೇರ್ಕೊಳ್ಳೋದ್ರ ಬದಲು ಮಾಯೆಯೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಅದು ಸೇರ್ಕೊಂಡೇ ಇದೆ, ಇನ್ನಷ್ಟು ಹೋಗಿ ಸೇರ್ಕೊಳ್ತದಷ್ಟೇನೆ. ಹೀಗೆ ಇಲ್ಲಿ ಆ ದೃಢ ಬುದ್ಧಿಯಿಂದ ಮುಂದುವರಿಯಬೇಕು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಕ್ಕಂಥ ಸ್ವಾಮಿ ವಿವೇಕಾನಂದರ ವಾಣಿಯನ್ನು ಇಲ್ಲಿ ನಾವು ಜ್ಞಾಪಿಸಿಕೊಳ್ಳಬೇಕು. ಇದಕ್ಕೆಲ್ಲ ಆ ದೃಢ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಬೇಕು. ನ್ಯಾಂಬಿ ಪ್ಯಾಂಬಿ ಮೇಣದ ಮುದ್ದೆಯಂತಹ ಜನರಿಂದ ಮಹತ್ ಕಾರ್ಯಗಳು ಸಾಧ್ಯವಿಲ್ಲ. ಆದ್ರಿಂದ ಇಲ್ಲಿ ದೃಢ ಬುದ್ಧಿಯ ಮಾತನ್ನ ಶ್ರೀಕೃಷ್ಣ ಹೇಳಿದ್ದಾನೆ. ಬಳಿಕ ಉತ್ಸಾಹದಿಂದ ಅಂತನೋ ಮಾತನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳಿದ್ದಾರೆ? ನಿರ್ವಿಣ್ಣ ಚೇತಸ. ಮನಸ್ಸಿನಲ್ಲಿ ಉತ್ಸಾಹ ಇರಬೇಕು, ಜೋಲು ಮೋರೆ ಹಾಕಿಕೊಳ್ಳಬಾರದು. ಅಯ್ಯೋ ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ ಅಂತ ಹೇಳ್ತಕ್ಕಂಥ ಸ್ಥಿತಿ ಕೂಡ ಇರಬಾರದು. ಅದನ್ನ ತಿಳಿಸೋದಕ್ಕೆ ಶ್ರೀ ರಾಮಕೃಷ್ಣ ಒಂದು ಸ್ವಾರಸ್ಯಕರವಾದ ಕಥೆ ಹೇಳಿದ್ದಾರೆ. ಇಬ್ಬರು ತಪಸ್ವಿಗಳು ಎರಡು ಮರದ ಕೆಳಗಡೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ರು. ಆ ದಾರಿಯಾಗಿ ಶ್ರೀಮನ್ ನಮ್ಮ ನಾರದ ಮಹರ್ಷಿಗಳು ಹೋಗ್ತಾ ಇದ್ರಂತೆ. ನಾರದ ಮಹರ್ಷಿಗಳು ಅಲ್ಲೇ ಯಾಕೆ ಬಂದರು ಅಂತಂದ್ರೆ, ಅವರು ತ್ರಿಲೋಕ ಸಂಚಾರಿಗಳು, ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಹೋಗೋದಿಲ್ಲ ಅಂತೇನು ಲೆಕ್ಕ ಇಲ್ಲ. ಆ ದಾರಿಯಾಗಿ ಹೋಗುವಾಗ ಆ ಮೊದಲನೇ ತಪಸ್ವಿ ನಾರದ ಮಹರ್ಷಿಗಳಿಗೆ ಕೈ ಮುಗಿದು, ಏನು ಎತ್ತಕಡೆಗೆ ಹೊರಟಿದ್ದೀರಿ ಅಂತ ಕೇಳಿದಾಗ, ನಾರದ ಮಹರ್ಷಿಗಳು ಹೇಳಿದ್ರಂತೆ, ವೈಕುಂಠದ ಕಡೆಗೆ ಹೋಗ್ತಾ ಇದ್ದೇನೆ, ವಿಷ್ಣು ದರ್ಶನ ಮಾಡಬೇಕಾಗಿದೆ. ಬಹಳ ಸಂತೋಷ, ಬಹಳ ಸಂತೋಷ, ದಯವಿಟ್ಟು ನೀವು ಅಷ್ಟು ದೂರ ಹೋಗ್ತಾ ಇದ್ದಿರಲ್ಲ, ನಂದೊಂದು ಪ್ರಶ್ನೆ ಇದೆ, ಅವ್ರನ್ನ ಕೇಳಬೇಕು, ವಿಷ್ಣುವನ್ನು ಕೇಳಬೇಕು. ಏನದು? ನಾನು ಸಾಧನೆಗೆ ಬಹಳ ಕಾಲದಿಂದ ಕೂತಿದ್ದೇನೆ, ಯಾವಾಗ ಅವನು ಬಂದು ದರ್ಶನ ಕೊಡ್ತಾನೆ ಅಂತ ಅನ್ನೋದನ್ನ ನನಗೆ ತಿಳಿಸಿಬಿಟ್ರೆ ಸಾಧನೆಯಲ್ಲಿ ಮುಂದುವರಿದಕ್ಕೆ ನನಗೆ ಸುಲಭ ಆಗ್ತದೆ, ದಯವಿಟ್ಟು ಅದನ್ನು ಕೇಳಿ ಆ ಪ್ರಶ್ನೆಯನ್ನು. ಆಗಲಪ್ಪ, ತಥಾಸ್ತು, ನಾರಾಯಣ ನಾರಾಯಣ್ ಮುಂದೋದ್ರು. ಇನ್ನೊಂದು ಮರದ ಕೆಳಗಡೆ ಇನ್ನೊಬ್ಬ ತಪಸ್ವಿ ಕೂತಿದ್ದಾರೆ. ಆ ತಪಸ್ವಿ ಕೂಡ ನಾರದ ಮಹರ್ಷಿಗಳನ್ನು ನೋಡಿ ಕೇಳ್ತಾರೆ, ಎತ್ತಕಡೆ ಹೊರಟಿದ್ದೀರಿ? ನಾನು ವೈಕುಂಠದ ಕಡೆಗೆ. ಓಹೋ, ಬಹಳ ಸಂತೋಷ, ಹಾಗಾದರೆ ದಯವಿಟ್ಟು ನಂದೊಂದು ಪ್ರಶ್ನೆ ಇದೆ. ಏನದು? ನಾನು ಬಹಳ ಕಾಲದಿಂದ ಇಲ್ಲಿ ತಪಸ್ಸಿಗೆ ಕುಳಿತಿದ್ದೇನೆ, ಯಾವಾಗ ವಿಷ್ಣು ನನಗೆ ದರ್ಶನ ಕೊಡ್ತಾನೆ ಅನ್ನೋದನ್ನು ದಯವಿಟ್ಟು ತಿಳಿಸಬೇಕು, ವಿಷ್ಣುವನ್ನು ಕೇಳ್ಕೊಂಡು ಬರಬೇಕು. ಆಗಲಪ್ಪ, ತಥಾಸ್ತು ಅಂಥೇಳಿ ನಾರಾಯಣ ನಾರಾಯಣ ಅಂತ ಹೊರಟ. ನಾರದರು ವಿಷ್ಣು ದರ್ಶನ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ಈ ಪ್ರಶ್ನೆಗಳನ್ನು ಕೂಡ ಕೇಳಿಕೊಂಡು ಹಿಂತಿರುಗಿ ಬರುವಾಗ ಆ ಮೊದಲನೇ ತಪಸ್ವಿಯ ಬಳಿಗಳ ಎರಡನೇ ತಪಸ್ವಿಯ ಬಳಿಗೆ ಆ ದಾರಿಯಾಗಿ ಬಂದ್ರಿಂದ ಆ ದಾರಿಯಾಗಿ ಹಿಂತಿರುಗಿದ್ರಿಂದ ಆ ಎರಡನೇ ತಪಸ್ವಿಯ ಬಳಿಗೆ ಬಂದು ತಲುಪಿದಾಗ ಅವನು ಸಂತೋಷದಿಂದ ನಾರದ ಮಹರ್ಷಿಗಳು ಹೋದ್ರಾ, ನನ್ನ ಪ್ರಶ್ನೆಯನ್ನು ಕೇಳಿದ್ರಾ, ವಿಷ್ಣು ಏನು ಹೇಳಿದ ದಯವಿಟ್ಟು ಹೇಳಿ. ವಿಷ್ಣು ಹೇಳಿದ, ನೀನು ಇನ್ನೊಂದು 4 ವರ್ಷ ಅಲ್ಲಲ್ಲ 4 ಜನ್ಮ, 4 ಜನ್ಮ ಇದೇ ರೀತಿಯಲ್ಲಿ ತಪಸ್ಸು ಮಾಡ್ತಾ ಇದ್ರೆ ನಿನಗೆ ವಿಷ್ಣು ಬಂದು ದರ್ಶನ ಕೊಡುವುದಾಗಿ ಆಶ್ವಾಸನೆಯನ್ನ ನೀಡಿದ್ದಾನೆ. ತಕ್ಷಣವೇ ಆ ಸಾಧಕ ಯೋಗಿ, ಓಹೋಹೋ, ಇನ್ನೂ 4 ಜನ್ಮ, ಸುಮ್ಮನೆ ನಾನು ಯಾಕೆ ಸಮಯ ನಷ್ಟ ಮಾಡೋದು, ಆ ಲೌಕಿಕ ಭೋಗ ಅದನ್ನು ಇನ್ನೂ 4 ವರ್ಷ ಅನುಭವಿಸ್ತೇ ಇರ್ಬೇಕಲ್ಲ, ಅದಕ್ಕೋಸ್ಕರ 4ನೇ ವರ್ಷದ ಹೊತ್ತಿಗೆ ಇಲ್ಲಿ ಕೂತ್ರಾಯ್ತು. ಯಾಕೆಂದ್ರೆ 4 ವರ್ಷದ ನಂತರ ಅದು 4ನೇ ಜನ್ಮ, 4ನೇ ಜನ್ಮದಲ್ಲಿ ಬಂದು ಇಲ್ಲಿ ಸಾಧನೆಗೆ ಕುಳಿತರಾಯ್ತು. ಯಾತಕ್ಕೆ ಅಂತ ಹೇಳಿದ್ರೆ 4ನೇ ಜನ್ಮಕ್ಕೆ ತಾನೇ ಅವನ ದರ್ಶನ ಕೊಡೋದು, ಇನ್ನು 3 ಜನ್ಮ. ಆಹಾ, ಏನು TV, ಏನು ಅಮೆರಿಕಾ, ಏನು ಜಪಾನ್, ಏನು ಆ ಇಂದ್ರಿಯ ಭೋಗಗಳು, ಏನು ಅದ್ಭುತ, ಅದೆಲ್ಲ ಅನುಭವಿಸಿಕೊಂಡು ಆಮೇಲೆ ಕೊನೆಯಲ್ಲಿ ಕೂತ್ರಾಯ್ತು ಅಂತ ಹೊರಟೇ ಬಿಟ್ಟ. ನಾರದರು ಹೀಗೆ ನೋಡಿದ್ರು, ನಾರಾಯಣ ನಾರಾಯಣ ಮುಂದೆ ಬಂದರು. ಈ ಕಡೆ ಇನ್ನೊಬ್ಬ ತಪಸ್ವಿಗಳು, ಅವನು ಕೂಡ ಕಾದುಕೊಂಡು ಕುಳಿತಿದ್ದ. ನಾರದನ್ನ ಕೇಳಿದ. ನಾರದರು ಹೇಳಿದರು, ನೋಡಪ್ಪ, ನೀನು ಈ ಮರದಲ್ಲಿ ಎಷ್ಟು ಎಲೆಗಳಿವೆಯೋ, ಈ ಅರಳೆ ಮರ, ಈ ಅರಳಿ ಮರದಲ್ಲಿ ಎಷ್ಟು ಎಲೆಗಳಿವೆಯೋ ಅಷ್ಟು ಜನ್ಮ ಎತ್ತಿದ ಮೇಲೆ ನಿನಗೆ ದರ್ಶನವನ್ನು ಕೊಡೋದಾಗಿ ಭರವಸೆ ಇಟ್ಟಿದ್ದಾನೆ ವಿಷ್ಣು ಪರಮಾತ್ಮ ಅಂತ. ಈ ಮೊದಲನೇ ತಪಸ್ವಿಗೆ ಕೇವಲ 4ನೇ ಜನ್ಮ, ಈ ಎರಡನೇ ತಪಸ್ವಿಗೆ ಅಷ್ಟು ಜನ್ಮ. ಅವನಿಗೇನು ಅನಿಸ್ಬೇಕು ಹೇಳಿ? ಅವನು ಕೂಡ ಮನೆಗೆ ಹೋಗ್ಬೇಕಾಗಿತ್ತಲ್ಲ, ಅವನು ಕುಣಿದಾಡದಂತೆ, ಆನಂದದಿಂದ ಕುಣಿದಾಡಿಬಿಟ್ಟನಂತೆ. ನಾರದರು ಆಶ್ಚರ್ಯಚಕಿತರಾಗ್ಬಿಟ್ರು, ಏನಪ್ಪ ಇಷ್ಟೊಂದು ಸಂತೋಷ ಪಡೋದಕ್ಕೇನಿದೆ ಅದರಲ್ಲಿ? ಈ ಅರಳಿ ಮರದಲ್ಲಿ ಇರತಕ್ಕಂಥ ಜನ್ಮ, ಆ ಎಲೆಗಳಷ್ಟು ಜನ್ಮವನ್ನು ಎತ್ತಬೇಕು ಅಂತ ಹೇಳೋ ಹೊತ್ತಿಗೆ ಅಂಥದ್ದನ್ನು ಕೂಡ ನೀನು ಸಂತೋಷದಿಂದ ಸ್ವೀಕರಿಸಿ ಇಷ್ಟು ಕುಣಿದಾಡ್ತಾ ಇದೆಯಲ್ಲ, ಏನಿದು? ಆಗ ಅವನು ಇನ್ನಷ್ಟು ಸಂತೋಷದಿಂದ ಹೇಳಿದಂತೆ, ಆಹಾ, ನನ್ನ ವಿಷ್ಣುವಿನ ಕೃಪೆಗೆ ನಾನು ಏನು ಹೇಳಿ, ಇಷ್ಟು ಜನ್ಮಗಳಾದ ಮೇಲೆ ಆದರೂ ದರ್ಶನ ಕೊಡ್ತಾನಂತಲ್ಲ, ಅದಕ್ಕೆ ನನಗೆ ಬಹಳ ಸಂತೋಷವಾಯಿತು. ಎಷ್ಟು ಜನ್ಮಗಳಾದರೂ ಆಗಲಿ ಅವನು ಕೊಡ್ತಾನಂತಾಯ್ತು, ಖಾತ್ರಿ ಆಯ್ತಲ್ಲ. ತಕ್ಷಣವೇ ಅಲ್ಲಿ ವಿಷ್ಣು ಬಂದು ನಿಂತು ಬಿಟ್ಟನಂತೆ. ನಾರದನು ನೋಡಿ ಕೈ ಮುಗಿದ, ಈ ಭಕ್ತನ ಅವಸ್ಥೆ ಅಂತೂ ಕೇಳದೆ ಬೇಡ. ವಿಷ್ಣು ಹೇಳದಂತೆ, ನೋಡು, ನಿನ್ನ ಆ ಉತ್ಸಾಹ, ನಿನ್ನ ಆ ಶ್ರದ್ಧೆ, ಎಷ್ಟು ಜನ್ಮಗಳವರೆಗೂ ಕೂಡ ನನಗಾಗಿ ತಪಸ್ಸಿನಲ್ಲಿ ಮಗ್ನನಾಗಿರಬಲ್ಲೆ ಅಂತ ಹೇಳ್ತಕ್ಕಂಥ ನಿನ್ನ ಉತ್ಸಾಹ, ನಿನ್ನ ಉತ್ಸಾಹದ ಮನೋಭಾವ ಇದನ್ನು ಕಂಡು ನನಗೆ ಬಹಳ ಸಂತೋಷವಾಗಿದೆ. ಇನ್ನು ಯಾಕೆ ಅಷ್ಟು ಜನ್ಮಗಳು ಬೇಡ, ಈಗಲೇ ಕೊಟ್ಬಿಡ್ತೇನೆ, ಬಂದೇ ಬಿಟ್ಟೆ ನೋಡಿದೆಯಾ. ಈ ಉತ್ಸಾಹದ ಬಗ್ಗೆ, ಉತ್ಸಾಹದಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಮಗನಾಗ್ತಕ್ಕಂಥ ಅದರ ಬಗ್ಗೆ ಶ್ರೀರಾಮಕೃಷ್ಣರು ಕೊಟ್ಟಂತಹ ಉದಾಹರಣೆಗಳು. ಇಬ್ಬರು ರೈತರು ಒಂದು ಸರೋವರದಿಂದ ತಮ್ಮ ಹೊಲಗಳಿಗೆ ನೀರನ್ನು ಹರಿಸ್ತಾ ಇದ್ರಂತೆ. ಯಾಕೆಂತಂದ್ರೆ ಅಲ್ಲೆಲ್ಲ ಮಳೆ ಇಲ್ಲದೆ ಬೆಳೆ ಎಲ್ಲ ಸುಟ್ಟೋಗ್ತಾ ಇತ್ತಂತೆ. ಎಲ್ಲ ರೈತಾಪಿಗಳು ಹೋಗಿದ್ದಾರೆ, ಇಬ್ಬರು ವಿಶೇಷವಾಗಿ ಅಗಿತಾ ಇದ್ದಾರೆ. ಯಾವುದನ್ನ? ಕಾಲುವೆ ತೋಡ್ತಾ ಇದ್ದಾರೆ, ಕಾಲುವೆ ತಮ್ಮ ಹೊಲಗಳಿಗೆ. 12 ಗಂಟೆ ಆಯಿತು, 12:30 ಆಯಿತು. ಒಬ್ಬ ರೈತನ ಹೆಂಡತಿ ತನ್ನ ಮಗಳನ್ನ ಕಳಿಸಿಲ್ಲಂತೆ, ಅಪ್ಪನ ಕರ್ಕೊಂಡು ಬಾರೋ, ಊಟ ಮಾಡಿ ಮುಂದಿನ ಕೆಲಸ ಮಾಡಲಿ. ಮಗಳು ಬಂದ್ಲು, ಅಪ್ಪ ಅಮ್ಮ ಕರೀತಾ ಇದ್ದಾಳೆ, ಅಡುಗೆ ಎಲ್ಲ ಸಿದ್ಧವಾಗಿದ್ದಂತೆ, ಸ್ನಾನ ಮುಗಿಸ್ಕೊಂಡು ಊಟ ಮಾಡಿ ಆಮೇಲೆ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಮಾಡ್ಬೇಕಂತ. ತಕ್ಷಣ ಆ ರೈತ ಕೋಪದಿಂದ ಗದರದ, ಬುದ್ಧಿ ಇದೆಯಾ ನಿನಗೆ, ಹೋಗಿ ಮನೆಗೆ. ಪಾಪ ಚಿಕ್ಕ ಹುಡುಗಿ ಅವಳು, ಅವನಿನ್ನೂ ಬೈಯೋದಕ್ಕೆ ಶುರು ಮಾಡೋಕ್ಕೆ ಇಲ್ಲ, ಆಗಲೇ ಓಡೋಗ್ಬಿಟ್ಲು ಅವಳು. ಅಪ್ಪ ಯಾಕೋ ಕೋಪಿಸ್ಕೊಂಡಿದ್ದಾನೆ. ಈಗ ಅಮ್ಮನೇ ಹೊರಟುಬಿಟ್ಲು. ಬಂದ್ಬಿಟ್ಟು ಪ್ರೀತಿಯಿಂದ ಹೇಳಿದ್ರು, ಏನ್ರಿ ಕಂಟ್ರಾಕ್ಟ್ ಏನ್ರಿ, ಆಮೇಲೆ ಮಾಡಿದ್ರಾಯ್ತು, ಅಡುಗೆ ತಯಾರಾಗಿದೆ, ಬಿಸಿ ಬಿಸಿ ಅಡುಗೆ ತಯಾರಾಗಿದೆ, ಊಟ ಮಾಡಿ ಆಮೇಲೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಮುಂದರ್ಸಿ. ತಕ್ಷಣ ಆ ರೈತ ಆ ಕೈಲಿರ್ತಕ್ಕಂಥ ಸನಕೆಯನ್ನು ಹಾಗೆ ಹಿಡಿದುಕೊಂಡು ಎತ್ತರಿಸಿ ಹಿಡ್ಕೊಂಡು ಅಟ್ಸ್ಕೊಂಡು ಹೋದಂತೆ, ಏನೇ ನಿನಗೆ ಬುದ್ಧಿಗಿದ್ದಿ ಇದೆಯೇನೆ, ಇವತ್ತು ನಾನು ಕಾಲುವೆ ತೋಡಿ ನೀರನ್ನು ಹೊಲಕ್ಕೆ ತಂದುಕೊಳ್ಳದೆ ಹೋಯ್ತು ಅಂತ ಅಂದರೆ ಬೆಳೆ ಎಲ್ಲ ಸುಟ್ಟೋಗ್ಬಿಡ್ತದೆ, ನೀವೆಲ್ಲ ಮಣ್ಣು ತಿನ್ನಬೇಕಾಗ್ತದೆ ಆಮೇಲೆ, ಹೋಗ್ ಅಂತ ಅವಳನ್ನು ಓಡಿಸ್ಬೇಕು. ಅವಳು ಪಾಪ ಹಾಗೆ ಓಡ್ ಬರಲಿಲ್ಲ, ಬಂದ್ಲು ನಿಧಾನಕ್ಕೆ. ರೈತ ಒಂದೇ ಸಮನೆ ಉತ್ಸಾಹದಿಂದ ಆಗದು 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 ಕಾಲುವೆ ತೋಡಿ ಆ ನೀರು ಜುಳು 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 ಅಂತ ಅವನ ಗದ್ದೆಗೆ ಹರಿತಾ ಇದ್ದದನ್ನು ಕಂಡು ಸಂತೋಷದಿಂದ ಮನೆಗೆ ಹಿಂತಿರುಗಿದ. ಹೆಂಡತಿ ಹತ್ರ ಹೇಳಿದಂತೆ, ಎಲ್ಲೇ ಎಣ್ಣೆ ತಗೊಂಬಾ. ಎಣ್ಣೆ ತಂದ್ಲು, ಹಾಕಿ ತಿಕ್ಕೊಂಡ, ಸ್ನಾನ ಮಾಡಿದ, ಬಿಸಿ ಬಿಸಿಯಾದ ಅಡುಗೆ ಊಟ ಮಾಡಿದ, ಆಮೇಲೆ ಅಲ್ಲೇ ಒಂದು ಕಡೆ ಮಲಗಿಕೊಂಡು ಶ್ರೀರಾಮಕೃಷ್ಣ ಹೇಳ್ತಾರೆ, ಸೂರ್ಲು ಕಿತ್ತೋಗುವ ಹಾಗೆ ವರ್ಕೆ ಹೊಡಿತಾ ನಿದ್ರೆ ಮಾಡಿದಂತೆ. ಯಾತಕ್ಕೆ ಅಂತ ಹೇಳಿದ್ರೆ ಕಾರ್ಯಸಿದ್ಧಿ ಆಗಿದೆ ನೋಡಿ, ಅದಕ್ಕೋಸ್ಕರ. ಅಲ್ಲೇ ಪಕ್ಕದಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ರೈತ ಕೂಡ ಅದೇ ರೀತಿಯಲ್ಲಿ ಅಗಿತಾ ಇದ್ದ. ಅವನ ಹೆಂಡತಿಯು ಕೂಡ ಬಂದು ವಯ್ಯಾರದಿಂದ ಹಿಡಿದ್ರು, ಏನ್ರಿ ಅಷ್ಟೊಂದು ದುಡಿತಾ ಇದ್ದೀರಿ, ಮೈ ಎಲ್ಲ ಬೆವತ್ಕೊಂಡಿದೆ, ಬನ್ನಿ ಸ್ನಾನ ಮಾಡಿ ಊಟ ಮುಗಿಸಿ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ. ತಕ್ಷಣ ಅವನು ಆ ಗುದ್ಲಿನಲ್ಲೇ ಎಸ್ಬಿಟ್ಟು, ನಿನ್ನ ಮಾತಿಗೆ ಎದುರುಂಟೇನೆ ಅಂತ ಹೊರಟೇ ಬಿಟ್ಟನಂತೆ. ಅವನು ಅವನ ಹೊಲಕ್ಕೆ, ಅವನ ಗದ್ದೆಗೆ ನೀರು ಬಂತೋ ಇಲ್ಲ ಬರಲೇ ಇಲ್ಲ, ಅದು ಸುಟ್ಟೋಯ್ತು, ಅವನ ಕಷ್ಟಪಡಬೇಕಾಯ್ತು ಅಂತ ಹೇಳಬೇಕಾಗಿಲ್ಲ ಅಂತ ಶ್ರೀರಾಮಕೃಷ್ಣ ಈ ಕಥೆ ಹೇಳ್ತಾರೆ. ನಾನು ಕೂಡ ಕಾಳಿ ಮಾತೆಯನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೋಸ್ಕರ ಯಾವ ರೀತಿಯಲ್ಲಿ ಬಲ ಉಪಯೋಗಿಸಿದ್ದೇನೆ ಗೊತ್ತೇನು? ಆಕಾಶಕ್ಕೂ ಭೂಮಿಗೂ ಬಾಯಿ ತೆರೆದು ಕಾಳಿಯನ್ನು ಕೂಗಿ ಕರೆದಿದ್ದೇನೆ ನಾನು. ಗಂಡ ಯೋಗದಲ್ಲಿ ಜನಿಸಿದಂಥ ಶಿಶು ತಿನ್ನುವುದಂತೆ ತಾಯ, ನಾನು ಅಂಥ ಶಿಶು, ನಿನ್ನ ನುಂಗುವೆನು. ದೃಢಬುದ್ಧಿಯಿಂದಲೂ ಹೋಗಬೇಕು, ಉತ್ಸಾಹದಿಂದಲೂ ಹೋಗಬೇಕು ಅಂತನೋ ಮಾತನ್ನು ಶ್ರೀಕೃಷ್ಣ ಇಲ್ಲಿ ಹೇಳಿದ್ದಾನೆ. ಬಳಿಕ ಈಗ ಮುಂದಿನ ಶ್ಲೋಕಕ್ಕೆ ಹೋಗೋಣ.
ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನಶೇಷತ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತ ಶನೈ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್.
ಸಂಕಲ್ಪ ಪ್ರಭವಾನ್ ಕಾಮಾಂ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ.